ಫೀಬಾ ಆನ್ಲೈನ್ ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೊಸ ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಪ್ರಾರಂಭ ಮಾಡುತ್ತಾ ಇದ್ದೇವೆ. ಕಾರ್ಯಕ್ರಮದ ಹೆಸರು ನೀತಿವಂತಿಕೆಯ ಮಾರ್ಗ ಅಥವಾ ವೇ ಆಫ್ ರೈಚಸ್ನೆಸ್. ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರುತ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. ಗಮನವಿಟ್ಟು ಕಾರ್ಯಕ್ರಮವನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳಿ. ಮೊದಲನೇದಾಗಿ ಪರಿಚಯ ಮಾಡಿಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದ ವಿಚಾರ ನೀತಿವಂತಿಕೆಯ ಮಾರ್ಗ ಎಂಬುದು ಏನು, ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಳ್ಳಬಹುದು ಎಂಬುದಾಗಿ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಸಮಾಧಾನದ ಕರ್ತನಾಗಿರುವವನು ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ರೀತಿಯನ್ನು ಪ್ರತಿಯೊಬ್ಬರೂ ಗ್ರಹಿಸಿಕೊಂಡು ಅದಕ್ಕೆ ಅಧೀನರಾಗಿದ್ದು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರಬೇಕೆಂದು ಆತನು ಇಷ್ಟಪಡುವನಾಗಿದ್ದಾನೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸುವುದಕ್ಕೆ ನಾವು ತುಂಬಾ ಸಂತೋಷವುಳ್ಳರಾಗಿದ್ದೇವೆ. ಅನೀತಿವಂತ ಜನರು ದೇವರೆದುರಿನಲ್ಲಿ ಹೇಗೆ ನೀತಿವಂತರಾಗಿರುತ್ತಾರೆ ಎಂಬುದನ್ನು ಪ್ರಕಟಿಸುವಂತಹ ಪ್ರವಾದಿಗಳ ಬರವಣಿಗೆಗಳನ್ನು ಪರಿಶೋಧಿಸುವುದಕ್ಕೆ ನಾವು ಇದರಲ್ಲಿ ಯೋಜನೆ ಮಾಡುವುದರಿಂದ ಈ ರೇಡಿಯೋ ಕಾರ್ಯಕ್ರಮವನ್ನು, ಈ ಆನ್ಲೈನ್ ಕಾರ್ಯಕ್ರಮವನ್ನು ನೀತಿವಂತಿಕೆಯ ಮಾರ್ಗ ಎಂದು ಕರೆಯುತ್ತೇವೆ. ನೀವು ಯಾವ ಮಾರ್ಗವನ್ನು ಅನುಸರಿಸುತ್ತಿದ್ದೀರಾ? ನೀತಿವಂತಿಕೆಯ ಮಾರ್ಗವನ್ನು ಅಥವಾ ಅನೀತಿವಂತಿಕೆಯ ಮಾರ್ಗವನ್ನು, ದೇವರಿಂದ ಬಂದಿರುವ ನೀತಿವಂತಿಕೆಯ ಮಾರ್ಗವನ್ನು ತಿಳಿದುಕೊಳ್ಳಲು ನೀವು ಇಷ್ಟಪಡುತ್ತೀರೋ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ದೇವರ ಪುಸ್ತಕದಲ್ಲಿ, ಕೀರ್ತನೆಗಳು ಎಂದು ಕರೆಯಲ್ಪಡುವ ಪುಸ್ತಕದಲ್ಲಿ, ಸೊಲೊಮೋನನ ತಂದೆಯಾದ ಪ್ರವಾದಿಯಾದ ದಾವಿದನು ದೇವರು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗಗಳನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದ ಹೆಚ್ಚಾದ ನಮ್ಮ ಅಗತ್ಯದ ಕುರಿತಾಗಿ ಮಾತಾಡುತ್ತಾನೆ. ಆತನು ಬರೆದಿರುವುದೇನೆಂದರೆ, ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಅದಕ್ಕೋಸ್ಕರವೇ ದಾವಿದನು ಕೀರ್ತನೆಗಳಲ್ಲಿ ಈ ಪ್ರಾರ್ಥನೆಯನ್ನು ಬರೆದಿದ್ದಾನೆ, ಯಹೋವನೇ ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು ಎಂಬುದಾಗಿ. ಸತ್ಯದ ರೀತಿಯಲ್ಲಿ ನಮ್ಮ ಕರ್ತನಾದ ದೇವರು ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದರೆ ನೀತಿವಂತಿಕೆಯ ಮಾರ್ಗವನ್ನು ಎಂದಿಗೂ ತಿಳಿದುಕೊಳ್ಳುತ್ತಿರಲಿಲ್ಲ. ಆದರೆ ದೇವರ ವಾಕ್ಯವು ನಮಗೆ ಹೇಳುವುದೇನೆಂದರೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಇಷ್ಟಪಡುತ್ತಾನೆ. ಸ್ನೇಹಿತರೆ, ದೇವರ ಕಡೆಗೆ ನಡೆಸಲ್ಪಡುವಂತಹ ಸತ್ಯದ ಮಾರ್ಗದಲ್ಲಿ ಖಂಡಿತವಾಗಿಯೂ ನೀವು ಇದ್ದೀರೋ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದದ್ದು ಯಾವುದೂ ಇಲ್ಲ. ಈ ರೀತಿಯ ನೀತಿವಂತಿಕೆ ಕಾರ್ಯಕ್ರಮದಲ್ಲಿ ನಾವು ವಾಕ್ಯಗಳನ್ನು ಕಾಲಾನುಸಾರವಾಗಿ ಅಭ್ಯಾಸ ಮಾಡಬೇಕು. ಆರಂಭದಿಂದ ಅಂತ್ಯದವರೆಗಿರುವ ದೇವರ ಪ್ರವಾದಿಗಳ ಒಂದಾದ ಮೇಲೆ ಒಂದು ಕಥೆಗಳನ್ನು ನಾವು ಅನುಸರಿಸೋಣ. ದೇವರ ವಾಕ್ಯವು ಆರಂಭವನ್ನು ಮತ್ತು ಅಂತ್ಯವನ್ನು ಹೊಂದಿದೆ. ಆದ್ದರಿಂದ ಬಹಳ ಆರಂಭದಲ್ಲಿಯೇ ದೇವರು ತಾನೇ ಪ್ರಾರಂಭಿಸಿರುವ ಆರಂಭದ ವಾಕ್ಯಗಳಲ್ಲಿ ಕಂಡುಬರುವ ಕಥೆಗಳನ್ನು ಪರಿಶೋಧಿಸುವುದಕ್ಕೆ ನಾವು ಯೋಜನೆ ಮಾಡಿದ್ದೇವೆ. ನಾವು ದೇವರ ಮತ್ತು ಪ್ರವಾದಿಗಳ ಕುರಿತಾಗಿ ಅನೇಕ ಪ್ರಾಮುಖ್ಯವಾದ ಸಂಗತಿಗಳನ್ನು ಕಲಿತುಕೊಳ್ಳಲಿದ್ದೇವೆ. ಪರಿಶುದ್ಧವಾದ ವಾಕ್ಯಗಳನ್ನು ಅನೇಕ ಪ್ರವಾದಿಗಳು ಬರೆದಿರುವುದನ್ನು ನಾವು ನೋಡಿದಾಗ್ಯೂ, ಪ್ರವಾದಿಗಳನ್ನು ಪ್ರೇರೇಪಿಸಿದ ಒಬ್ಬನೇ ಒಬ್ಬ ಬರಹಗಾರನೆಂದರೆ ಆತನು ದೇವರು. ಪ್ರವಾದಿಗಳ ವಾಕ್ಯ ಭಾಗಗಳು ಅನೇಕ ಕಥೆಗಳನ್ನು ಒಳಗೊಂಡಿದೆ. ಆದರೆ ಒಂದೇ ಒಂದು ಕೇಂದ್ರ ಸಂದೇಶವೇನೆಂದರೆ, ದೇವರ ಮುಂದೆ ಜನರು ಹೇಗೆ ನೀತಿವಂತರಾಗಿ ಮಾಡಲ್ಪಡಬೇಕೆಂಬುದರ ಕುರಿತಾದ ಶುಭ ಸಂದೇಶವಾಗಿದೆ. ಆದ್ದರಿಂದ ನೀತಿವಂತಿಕೆಯ ಮಾರ್ಗ ಎಂಬ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಮತ್ತು ನಂಬಿಗಸ್ತಿಕೆಯಿಂದ ಆಲಿಸಬೇಕೆಂದು ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ದೇವರು ತನ್ನ ವಾಕ್ಯದಲ್ಲಿ ಹೇಳುವುದೇನೆಂದರೆ, ಆಸಕ್ತಿಯಿಂದ ಆತನನ್ನು ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ. ನಿಜವಾಗಿಯೂ ಆತನನ್ನು ಹುಡುಕುವವರಿಗೆ ದೇವರು ಈ ವಾಗ್ದಾನವನ್ನು ಮಾಡುತ್ತಾನೆ, ನೀವು ನನ್ನನ್ನು ಮನಃಪೂರ್ವಕವಾಗಿ ಹುಡುಕಿದರೆ ನನ್ನನ್ನು ಕಂಡುಕೊಳ್ಳುವಿರಿ. ಸತ್ಯವೇದಲ್ಲಿ ಎರೇಮಿಯನ ಗ್ರಂಥ 29ನೇ ಅಧ್ಯಾಯ 13ನೇ ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಇಲ್ಲಿಂದ ನೀತಿವಂತಿಕೆಯ ಮಾರ್ಗದ ಮೇಲೆ ದೇವರ ಮತ್ತು ಆತನ ವಾಕ್ಯದ ಕುರಿತಾಗಿ ನಮ್ಮ ತಿಳಿವಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳೋಣ. ದೇವರು ಹೇಗಿದ್ದಾನೆಂದು ನಿಮಗೆ ಗೊತ್ತೋ? ಅಥವಾ ಸೈತಾನನು ಎಲ್ಲಿಂದ ಬಂದನು ಎಂಬುದು ಗೊತ್ತೋ? ದೇವರು ಮನುಷ್ಯನನ್ನು ಯಾಕೆ ಉಂಟು ಮಾಡಿದನೆಂದು ಗೊತ್ತೋ? ಅಥವಾ ದೇವರು ಸೃಷ್ಟಿಸಿದ್ದ ಸುಂದರವಾದ ಲೋಕದೊಳಗೆ ಪಾಪವು ಹೇಗೆ ಪ್ರವೇಶಿಸಿತು? ದೇವರ ಪ್ರವಾದಿಯಾದ ನೋಹ ಮತ್ತು ಜಲಪ್ರಳಯದ ಕುರಿತಾದ ಆಶ್ಚರ್ಯಕರವಾದ ಕಥೆಯನ್ನು ನೀವು ಎಂದಾದರೂ ಓದಿದ್ದೀರೋ? ದೇವರ ಪ್ರವಾದಿಗಳು ಏನು ಬರೆದಿದ್ದಾರೆಂದು ನೀವು ನಿಜವಾಗಿಯೂ ತಿಳಿದುಕೊಂಡಿದ್ದೀರೋ? ದೇವರ ಸ್ನೇಹಿತನೆಂಬುದಾಗಿ ಅಬ್ರಹಾಮನು ಯಾಕೆ ಕರೆಯಲ್ಪಟ್ಟಿದ್ದಾನೆಂದು ನಿಮಗೆ ಗೊತ್ತೋ? ಪ್ರವಾದಿಗಳ ಸಂದೇಶಗಳನ್ನು ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಸ್ಪಷ್ಟವಾಗಿ ವಿವರಿಸಿದ್ದೀರೋ? ಈ ದಿನದ ಉಳಿದ ಸಮಯದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾಗಿರುವ ಒಂದು ಪ್ರಾಮುಖ್ಯವಾದ ಸತ್ಯವಿದೆ. ಅದು ದೇವರು ಮಾತಾಡಿದ್ದಾನೆ ಎನ್ನುವುದು. ಮಹೋನ್ನತನಾದ ದೇವರು ಮಾತಾಡಿದ್ದಾನೆ, ದೇವರು ಮನುಷ್ಯನಿಗೆ ಮಾತಾಡಿದ್ದಾನೆ ಮತ್ತು ದೇವರು ನಿನಗೂ ಮಾತಾಡುವುದಕ್ಕೆ ಬಯಸುತ್ತಾನೆ. ದೂರದೇಶದಲ್ಲಿರುವ ಒಬ್ಬ ಬಲಿಷ್ಠ ರಾಜನಿಂದ ನೀವು ಒಂದು ಪತ್ರವನ್ನು ಪಡೆದುಕೊಂಡರೆ ಅದನ್ನು ಓದುವುದಿಲ್ಲವೋ? ಪತ್ರದಲ್ಲಿ ಆತನು ಏನು ಬರೆದಿರುವನೆಂಬುದನ್ನು ನೀವು ಆಲೋಚಿಸುವುದಿಲ್ಲವೋ? ರಾಜನ ಮಾತುಗಳಿಗೆ ನೀವು ಗಮನ ಕೊಡುವುದಿಲ್ಲವೋ? ಹಾಗಾದರೆ ಮಹೋನ್ನತನಾದ ದೇವರು ನಮ್ಮೊಂದಿಗೆ ಮಾತಾಡುವಾಗ ನಾವು ಇನ್ನೆಷ್ಟು ಹೆಚ್ಚಾಗಿ ಗಮನ ಕೊಡತಕ್ಕದ್ದಾಗಿದೆ. ದೇವರು ಮನುಷ್ಯನಿಗೆ ಹೇಗೆ ಮಾತಾಡಿದ್ದಾನೆ? ಪರಿಶುದ್ಧ ವಾಕ್ಯಗಳು ನಮಗೆ ಹೇಳುವುದೇನೆಂದರೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು. ಅದು ಇಬ್ರಿಯ 1:1 ಆ ವಾಕ್ಯವನ್ನು ನಾವು ನೋಡಬಹುದು. ಹೌದು, ದೇವರು ಮನುಷ್ಯನಿಗೆ ಮಾತಾಡಿದ ಪ್ರಮುಖವಾದ ರೀತಿಗಳೆಂದರೆ ಅದು ಪ್ರವಾದಿಗಳ ಮೂಲಕವಾದುದಾಗಿದೆ. ಪೂರ್ವದಲ್ಲಿ ದೇವರು ತನ್ನ ವಾಕ್ಯವನ್ನು ಸಾರುವುದಕ್ಕೂ ಮತ್ತು ಪುಸ್ತಕಗಳಲ್ಲಿ ಬರೆಯುವುದಕ್ಕೂ ನಿರ್ದಿಷ್ಟ ಪುರುಷರನ್ನು ನೇಮಿಸಿದ್ದನು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮನ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅದು 2 ಪೇತ್ರ 1:20-21 ನಾವು ಕಾಣಬಹುದು. ದೇವರು ತಾನೇ ವಾಕ್ಯಗಳನ್ನು ಬರೆಯಬಹುದಾಗಿತ್ತು ಅಥವಾ ಇದನ್ನು ಬರೆಯುವುದಕ್ಕೆ ತನ್ನ ದೂತರುಗಳನ್ನು ಉಪಯೋಗಿಸಬಹುದಿತ್ತು. ಆದರೆ ಆತನು ಇದನ್ನು ಮಾಡಲಿಲ್ಲ. ತನಗಾಗಿ ಇದನ್ನು ಬರೆಯುವುದಕ್ಕೆ ದೇವರು ಸಾಮಾನ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡನು. ಈ ವ್ಯಕ್ತಿಗಳನ್ನು ನಾವು ಪ್ರವಾದಿಗಳೆಂದು ಕರೆಯುತ್ತೇವೆ. ದೇವರ ಪ್ರವಾದಿಗಳು ಹೆಚ್ಚು ಕಡಿಮೆ ಕಾರ್ಯದರ್ಶಿಗಳ ಹಾಗಿದ್ದಾರೆ. ಅವರು ಏನು ಬರೆಯಬೇಕೆಂಬುದನ್ನು ದೇವರು ಅವರ ಮನಸ್ಸಿನಲ್ಲಿ ನೆಟ್ಟಿದ್ದನು ಮತ್ತು ಅವರು ದೇವರಿಗಾಗಿ ಅದನ್ನು ಬರೆದರು. ಹೇಗೂ ದೇವರು ತನ್ನ ಸ್ವಂತ ಮಾತುಗಳಲ್ಲಿ ವಾಕ್ಯಗಳನ್ನು ಪ್ರವಾದಿಗಳು ಬರೆಯುವಂತೆ ಮಾಡಿದನು. ಪ್ರತಿಯೊಂದು ಶಬ್ದವನ್ನು ದೇವರು ಪ್ರೇರಿಸಿದನು. ಆದಾಗ್ಯೂ ಆತನು ವ್ಯಕ್ತಿಗತವಾಗಿ ಪ್ರವಾದಿಗಳ ವ್ಯಕ್ತಿತ್ವವನ್ನು ಕಡೆಗಣಿಸಲಿಲ್ಲ. ದೇವರ ಪುಸ್ತಕವು ದೇವರ ನೇರವಾದ ಮಾತುಗಳನ್ನು ಮಾತ್ರ ಒಳಗೊಂಡಿಲ್ಲ, ಆದರೆ ನಿಮ್ಮ ಹಾಗೂ ನನ್ನ ಹಾಗಿರುವ ಜನರ ಆಲೋಚನೆಗಳು, ಪ್ರಾರ್ಥನೆಗಳು ಮತ್ತು ಸಮಸ್ಯೆಗಳನ್ನು ಸಹ ಒಳಗೊಂಡಿದೆ. ಜನರೊಂದಿಗಿನ ದೇವರ ವ್ಯವಹರಿಸುವಿಕೆಯ ಕಥೆಗಳ ಮೂಲಕ ದೇವರು ಹೇಗಿದ್ದಾನೆ ಮತ್ತು ಆತನ ಹತ್ತಿರಕ್ಕೆ ನಾವು ಹೇಗೆ ಎಳೆಯಲ್ಪಡುತ್ತೇವೆಂಬುದನ್ನು ನಮಗೆ ತೋರಿಸುವುದಕ್ಕೆ ದೇವರು ಬಯಸುತ್ತಾನೆ. ಪರಿಶುದ್ಧ ವಾಕ್ಯಗಳನ್ನು ಬರೆಯುವುದಕ್ಕೆ ದೇವರು ಪ್ರವಾದಿಗಳನ್ನು ಯಾಕೆ ಪ್ರೇರೇಪಿಸಿದನು? ಅವರು ತಿಳಿದುಕೊಳ್ಳಬೇಕೆಂದು ದೇವರು ಯಾವುದನ್ನು ಬಯಸಿದ್ದಾನೆಂಬುದನ್ನು ಪ್ರತಿಯೊಂದು ಜನಾಂಗದ ಜನರು ತಿಳಿದುಕೊಳ್ಳಬಹುದೆಂಬ ಕಾರಣದಿಂದ ದೇವರು ಪ್ರವಾದಿಗಳನ್ನು ಪ್ರೇರೇಪಿಸಿದನು. ಅವರು ಯಾವುದನ್ನು ಬರೆದರೋ ಅದರ ಮೂಲಕವಾಗಿ ನನ್ನ ಮತ್ತು ನಿಮ್ಮೊಂದಿಗೆ ಆತನು ಮಾತಾಡುವುದಕ್ಕೆ ಇಷ್ಟಪಟ್ಟ ಕಾರಣದಿಂದ ದೇವರು ಪ್ರವಾದಿಗಳಿಗೆ ಮಾತಾಡಿದನು. ತನ್ನ ಪ್ರವಾದಿಗಳ ಮೂಲಕವಾಗಿ ದೇವರು ಮಾತಾಡಿದ್ದೆಲ್ಲವೂ ಈ ದಿನ ಜೀವಿಸುತ್ತಿರುವ ನಮಗೆ ಲಾಭದಾಯಕವಾಗಿದೆ. ಪ್ರವಾದಿಗಳ ಸಂದೇಶಗಳನ್ನು ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ದೇವರು ನಿರೀಕ್ಷಿಸುತ್ತಾನೆ. ಹೇ, ಮೊದಲೇ ಪ್ರವಾದಿಗಳು ಏನು ಬರೆದಿದ್ದಾರೋ ಅದನ್ನು ತಿಳಿದುಕೊಳ್ಳುವ ಅಗತ್ಯ ನನಗಿಲ್ಲಪ್ಪ. ಅವರ ಮಾತುಗಳು ನನಗೆ ಪ್ರಾಮುಖ್ಯವಾದದ್ದಲ್ಲ. ನೆರವೇರಿಸುವುದಕ್ಕೆ ಪ್ರತಿಯೊಬ್ಬ ಪ್ರವಾದಿಯೂ ತನ್ನ ಕೆಲಸವನ್ನು ಹೊಂದಿದ್ದಾನೆ. ಒಬ್ಬ ಪ್ರವಾದಿ ಬಂದು ತನ್ನ ಕೆಲಸವನ್ನು ಪೂರೈಸಿ ಹೊರಟು ಹೋಗುತ್ತಾನೆ, ಇನ್ನೊಬ್ಬನು ಬಂದು ತನ್ನ ಕೆಲಸವನ್ನು ಪೂರೈಸಿ ಹೊರಟು ಹೋಗ್ತಾನೆ. ಹೀಗೆ ನಡೆಯುತ್ತಿರುತ್ತದೆ. ಈ ದಿನ ಜೀವಿಸುತ್ತಿರುವ ನಾವು ಮೊದಲ ಪ್ರವಾದಿಗಳು ಏನು ಹೇಳಿದ್ದಾರೋ ಅದನ್ನು ತಿಳಿದುಕೊಳ್ಳುವ ಅಗತ್ಯವಿಲ್ಲ ಎಂದು ಕೆಲವರು ಬಹುಮಟ್ಟಿಗೆ ಆಲೋಚಿಸುತ್ತಾರೆ. ಇವು ನಿಮ್ಮ ಆಲೋಚನೆಗಳು ಸಹ ಆಗಿವೆಯೋ? ದೇವರ ಆಲೋಚನೆಗಳು ಈ ಆಲೋಚನೆಗಳೊಂದಿಗೆ ಹೋಲಿಕೆಯಾಗೋದಿಲ್ಲ. ಕರ್ತನಾದ ದೇವರು ಏನು ಹೇಳುತ್ತಾನೋ ಅದನ್ನು ಕೇಳಿಸಿಕೊಳ್ಳ್ರಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನೂ ಮೀರಿದವರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೆ ಹೇಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಇದು ಮತ್ತಾಯನು ಬರೆದ ಸುವಾರ್ತೆ 5:18-19 ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದು 2 ತಿಮೋತಿ 3:16 ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ನಿಜವಾಗಿಯೂ ಪ್ರವಾದಿಗಳು ಬರೆದಿರುವುದೆಲ್ಲವೂ ದೊಡ್ಡ ಬೆಲೆಯುಳ್ಳವುಗಳಾಗಿವೆ. ಯಾಕೆಂದರೆ ದೇವರು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗವನ್ನು ಪ್ರತಿಯೊಂದು ಯುಗದ ಜನರು ತಿಳಿದುಕೊಳ್ಳುವುದಕ್ಕೋಸ್ಕರ ಅವರು ಇದನ್ನು ಬರೆದರು. ದೇವರ ಪ್ರವಾದಿಗಳು ಏನು ಬರೆದಿರುವರೆಂದು ನಿಮಗೆ ತಿಳಿದಿದೆಯೋ? ನಾವು ಆತನ ವಾಕ್ಯವನ್ನು ತಿಳಿದುಕೊಂಡು ಅದನ್ನು ನಂಬಿ ಅದಕ್ಕೆ ವಿಧೇಯರಾಗಿರಬೇಕೆಂದು ದೇವರು ಇಷ್ಟಪಡುತ್ತಾನೆ. ವಾಕ್ಯಭಾಗ ಹೀಗೆ ಹೇಳ್ತದೆ: ಇದಲ್ಲದೆ ಪ್ರವಾದನಾ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಇದು ಸತ್ಯವೇದದಲ್ಲಿ 2 ಪೇತ್ರ 1:19 ವಚನದಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು, ಯಾರೂ ಇದನ್ನು ನಂಬುವುದಿಲ್ಲ. ಇದು ತಪ್ಪುಗಳಿಂದ ತುಂಬಿದೆ, ಇದು ಬದಲಾಗಬೇಕಾಗಿದೆ ಎಂದು ದೇವರ ಪುಸ್ತಕದ ವಿರುದ್ಧವಾಗಿ ಹೋರಾಡುವವರು ಮಾತಾಡುವುದನ್ನು ಕೆಲವು ಸಲ ನಾವು ಕೇಳಿಸಿಕೊಳ್ಳುತ್ತೇವೆ. ಹೇಗೂ ದೇವರ ವಾಕ್ಯದ ವಿರುದ್ಧವಾಗಿ ಹೋರಾಡುವಂಥವನು ದೇವರೊಂದಿಗೆ ಹೋರಾಡುವವನಾಗಿದ್ದಾನೆ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಕುಸ್ತಿ ಮಾಡುವುದಿಲ್ಲ. ದೇವರ ವಾಕ್ಯವೇ ಬಂಡೆ, ಮನುಷ್ಯನು ಮೊಟ್ಟೆ. ದೇವರ ನಿಜವಾದ ವಾಕ್ಯವನ್ನು ಮನುಷ್ಯನು ಬದಲಾಯಿಸುವುದಕ್ಕೂ ಆಗುವುದಿಲ್ಲ. ಆದರೆ ದೇವರ ವಾಕ್ಯವು ಮನುಷ್ಯನನ್ನು ಬದಲಾಯಿಸುತ್ತದೆ. ದೇವರು ದೊಡ್ಡವನು ಮತ್ತು ತನ್ನ ನಿತ್ಯತ್ವದ ಲೋಕವನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿಯೇ ಇಂಜಿಲ್ ಎಂದು ಕರೆಯಲ್ಪಡುವ ಪುಸ್ತಕದಲ್ಲಿ ದೇವರು ತಾನೇ ಹೀಗೆ ಹೇಳಿದ್ದಾನೆ: ಭೂಮ್ಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಇದು ಮತ್ತಾಯನು ಬರೆದ ಸುವಾರ್ತೆ 24:35 ವಚನದಲ್ಲಿ ಇದು ಈ ವಾಕ್ಯ ಬರೆಯಲ್ಪಟ್ಟಿದೆ. ಅನೇಕ ಜನರು ದೇವರ ವಾಕ್ಯದ ವಿರುದ್ಧವಾಗಿ ಹೋರಾಡುವುದಕ್ಕೆ ಪ್ರಯತ್ನಿಸುತ್ತಾರೆ, ಯಾಕೆಂದರೆ ಇದು ಅವರ ಹೃದಯಗಳ ನಿಜ ಸ್ಥಿತಿಯನ್ನು ತೆರೆದಿಡುತ್ತದೆ. ದೇವರು ತನ್ನ ಸ್ವಂತ ವಾಕ್ಯದ ಕುರಿತಾಗಿ ಏನು ಹೇಳಿದ್ದಾನೆಂಬುದನ್ನು ಕೇಳಿರಿ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯ 4:12. ಹೌದು, ದೇವರ ವಾಕ್ಯವು ನಿಜವಾದದ್ದು ಮತ್ತು ಕಾರ್ಯಸಾಧಕವಾದದ್ದು ಆಗಿದೆ. ಪರಿಶುದ್ಧವಾದ ವಾಕ್ಯಗಳು ಲೋಕದಲ್ಲಿರುವ ಪುರಾತನ ಬರವಣಿಗೆಗಳ ಸಂಗ್ರಹವಾಗಿದೆ. ಆದಾಗ್ಯೂ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಇನ್ನೂ ಸಮಂಜಸವಾದುದಾಗಿದೆ. ದೇವರ ವಾಕ್ಯಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯವಾದದ್ದು ಯಾವುದೂ ಇಲ್ಲ. ಹೇಗೂ ದೇವರ ವಾಕ್ಯವು ಅನ್ನ ಮತ್ತು ಮೀನಿನ ಹಾಗೆ ಇದೆ. ಅನ್ನ ಮತ್ತು ಮೀನನ್ನು ತಿನ್ನುವುದಕ್ಕೆ ರುಚಿಕರವಾದದ್ದು ಮತ್ತು ಶರೀರಕ್ಕೆ ಉತ್ತಮವಾದದ್ದು ಎಂದು ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಆದರೆ ನಾನು ಇದನ್ನು ತಿನ್ನದ ಹೊರತು ಇದು ನನಗೆ ಯಾವ ಲಾಭದಾಯಕವಾಗುವುದಿಲ್ಲ. ನಾನು ಇದನ್ನು ತಿನ್ನಲೇಬೇಕು. ಇದೇ ರೀತಿಯಲ್ಲಿ ನನ್ನ ಹೃದಯಕ್ಕೆ ಪೋಷಣೆಯನ್ನುಂಟು ಮಾಡುವಂತಹ ದೇವರ ವಾಕ್ಯದಿಂದ ಲಾಭವಾಗುತ್ತದೆ ಎಂದು ನಾನು ಇಷ್ಟಪಟ್ಟರೆ ಅದರಲ್ಲಿ ನಾನು ಪಾಲು ತೆಗೆದುಕೊಳ್ಬೇಕು. ಇದಕ್ಕಾಗಿಯೇ ದೇವರು ಹೇಳುವುದೇನೆಂದರೆ, ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನು ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಇದು ಮತ್ತಾಯನ ಬರೆದ ಸುವಾರ್ತೆ 4:4 ವಾಕ್ಯವನ್ನು ನಾವು ಕಾಣಬಹುದು. ಇದು ಕೇವಲ ನೀತಿಗೆ ಹಸಿದು ಬಾಯಾರಿದವರಿಗೆ ಮಾತ್ರ ಅವರಿಗೆ ತೃಪ್ತಿಯಾಗುತ್ತದೆ. ದೇವರ ವಾಕ್ಯಕ್ಕಾಗಿ ನೀವು ಹಸಿದುಕೊಂಡಿದ್ದೀರೋ? ಇದೇ ಆಹಾರ, ರುಚಿಕರವಾದ ಆಹಾರ. ಇದು ನಿಮ್ಮ ಶರೀರವನ್ನು ಪೋಷಿಸುವಂತಹ ಆಹಾರವಲ್ಲ, ಆದರೆ ನಿಮ್ಮ ಹೃದಯ ಮತ್ತು ಆತ್ಮವನ್ನು ಪೋಷಿಸುವಂತಹ ಆಹಾರವಾಗಿದೆ. ದೇವರಿಗೆ ಭಯಪಟ್ಟು ಆತನ ವಾಕ್ಯದಲ್ಲಿ ಭಯಭಕ್ತಿ ಉಳ್ಳಂತಹ ನಿಮಗೆ ನಾವು ಹೇಳೋದೇನೆಂದರೆ, ನೀತಿವಂತಿಕೆಯ ಮಾರ್ಗ ಎಂಬ ಈ ಕಾರ್ಯಕ್ರಮವನ್ನು ಕ್ರಮವಾಗಿ ಅನುಸರಿಸುವುದಕ್ಕೆ ಗಂಭೀರವಾದ ಪ್ರಯತ್ನ ಮಾಡಿರಿ. ಹೀಗೆ ಮಾಡಿದರೆ ಬಹಳ ಹಿಂದೆ ದೇವರು ತನ್ನ ಪ್ರವಾದಿಗಳ ಮೂಲಕ ಏನು ಹೇಳಿದ್ದಾನೋ ಅದನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ನೀವು ಈ ರೀತಿಯಲ್ಲಿ ಹೆಚ್ಚಿಸಿಕೊಳ್ಳುತ್ತೀರಿ, ಮತ್ತು ಪರಿಶುದ್ಧನಾಗಿರುವ ದೇವರ ಮುಂದೆ ನೀವು ಹೇಗೆ ನೀತಿವಂತರಾಗಿರುವೆಂಬುದಕ್ಕೆ ತಿಳಿದುಕೊಳ್ಳುತ್ತೀರಿ. ದೇವರು ಮಾತಾಡಿದ್ದಾನೆ ಮತ್ತು ದೇವರು ನಿಮ್ಮೊಂದಿಗೆ ಮಾತಾಡುವುದಕ್ಕೆ ಇಷ್ಟಪಡುತ್ತಾನೆ. ಈ ದಿನ ನಿಮ್ಮನ್ನು ಬಿಡೋದಕ್ಕಿಂತ ಮೊದಲು ಇನ್ನೊಂದು ವಿಷಯವನ್ನು ನಾವು ಸ್ಪಷ್ಟಪಡಿಸುವುದು ಅಗತ್ಯವಾಗಿದೆ. ದೇವರ ಪ್ರವಾದಿಗಳ ಬರವಣಿಗೆಗಳಲ್ಲಿ ಕಂಡುಬರುವಂಥದ್ದನ್ನು ಹೊರತುಪಡಿಸಿ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವುದೊಂದರ ಅಥವಾ ಯಾರೊಬ್ಬರ ಮೇಲಾಗಲಿ ಪ್ರಸಾರ ಮಾಡುವುದಿಲ್ಲ. ವಾಕ್ಯಗಳಲ್ಲಿ ದೇವರು ತಿಳಿಸಿಕೊಟ್ಟಿರುವುದರಿಂದಲೇ ದೇವರ ಸತ್ಯದ ಕುರಿತಾಗಿ ಪ್ರತ್ಯೇಕವಾದ ಯಾವುದನ್ನೂ ಈ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುವರು ತಿಳಿದಿರುವುದಿಲ್ಲ. ಸುವಾರ್ತೆಯಲ್ಲಿ ಜಕರಿಯನ ಮಗನಾದ ಪ್ರವಾದಿಯಾದ ಯೋಹಾನನು ಹೇಳಿರುವಂಥದ್ದು ಸತ್ಯವೇ. ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚನ್ನೇನು ಹೊಂದಲಾರನು. ನಾವು ನಮ್ಮ ಸ್ವಂತ ಜ್ಞಾನದ ಮೇಲೆ ಪ್ರಸಾರ ಮಾಡುವುದಕ್ಕೆ ಧೈರ್ಯಗೊಳ್ಳುವುದಿಲ್ಲ. ನಾವು ದೇವರ ಸ್ವಂತ ವಾಕ್ಯಗಳನ್ನು ಮಾತ್ರ ಪ್ರಸಾರ ಮಾಡುತ್ತೇವೆ. ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಯಾವ ವಾಕ್ಯಗಳನ್ನು ಹೇಳಿಸಿದ್ದಾನೋ ಅವುಗಳನ್ನು ನೀವು ತಿಳಿದುಕೊಳ್ಳುವಂತೆ ಮಾಡುವುದೇ ನಮ್ಮ ಆಶೆಯಾಗಿದೆ. ಬಹುಶಃ ನಾವೆಲ್ಲರೂ ಈ ಒಂದು ವಿಷಯದಲ್ಲಿ ನಿಶ್ಚಯವುಳ್ಳವರಾಗಿರಬೇಕು. ದೇವರು ಮಾತಾಡಿದ್ದಾನೆ ಮತ್ತು ಪ್ರತಿಯೊಬ್ಬರು ಕೇಳಿಸಿಕೊಂಡು ಜೀವಿಸುವರಾಗಿರಬೇಕೆಂದು ಆತನು ಬಯಸುತ್ತಾನೆ. ಹಿರಿಯರೇ ಮತ್ತು ಯವನಸ್ಥರೇ, ಪುರುಷರೇ ಮತ್ತು ಸ್ತ್ರೀಯರೇ, ಶ್ರೀಮಂತರೇ ಮತ್ತು ಬಡವರೇ, ದೇವರು ಪ್ರತಿಯೊಬ್ಬರಿಗೂ ಹೀಗೆ ಹೇಳುತ್ತಾನೆ, ಕೇಳಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ಇದು ಏಷಾಯ 55:3. ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತವಾದರೆ ದೇವರು ಯಾವ ರೀತಿ ಇದ್ದಾನೆ ಎಂಬ ಹೆಸರಿರುವ 2ನೆಯ ಪಾಠವನ್ನು ನಾವು ಪ್ರಸ್ತುತಪಡಿಸುತ್ತೇವೆ. ಈ ದಿನ ನೀವು ಕೇಳಿಸಿಕೊಂಡಿದ್ದರ ಕುರಿತಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀತಿವಂತಿಕೆಯ ಮಾರ್ಗ ಎಂಬುದಕ್ಕೆ ಬರೆದುಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ದೇವರಿಂದ ನಿಮಗೆ ಸಿಕ್ಕಿರುವ ಈ ಉನ್ನತವಾದ ಆಮಂತ್ರಣದ ಮೇಲೆ ನೀವು ಧ್ಯಾನಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೇಳಿರಿ, ನಿಮ್ಮ ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ.